హరిః ఓం శ్రీ గురుభ్యో నమః. అభ్రమం భంగరహితం అజడం విమలం సదా ఆనందతీతమతలం భజేతాపత్రయాపహం మిథ్యాసిద్ధాంతదుద్ధ్వాంత విధ్వంసంశక్షణ జయతీర్థాఖ్యతనిర్భాసతాం నోహదంబరే అత్తికల్పితకల్పోయం ప్రత్యర్థి గజకేసరి వ్యాసతీర్థగురుభూయాత్ అస్మదిష్టాత్సిద్ధయే తపోవిద్యా విరక్త్యాది సద్గుణోఘాకరాణం వాదిరాజగురూన్ వందే హైగ్రీవదాశ్రయాన్ పూజ్య రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే దుర్వాది ధ్వాంతరవయే వైష్ణవేందీవరేందవే శ్రీ రాఘవేంద్ర గురువే నమో అత్యుదయాళవే. ఆ పాదమౌళి పర్యంతం గురుణామాక్తిం స్మరే తేన విఘ్నాః ప్రణశ్యంతి సిద్ధ్యంతి మనోరథాః. హరిః ఓం శ్రీ గురుభ్యో నమః. ನಾವು ಭಗವದ್ಗೀತೆಯಲ್ಲಿ ಮೂರನೇ ಅಧ್ಯಾಯ ಥರ್ಡ್ ಚಾಪ್ಟರ್, ಇದಕ್ಕೆ ಕರ್ಮಯೋಗ ಅಂತಲೂ ಕರೀತಾರೆ. ಇದರಲ್ಲಿ ನಾವು ಕೊನೆ ಪದ್ಯಗಳಿಗೆ ಕೊನೆವರೆಗೂ ಬಂದು ಅಲ್ಲಿ ಭಾಷೆ ತಾತ್ಪರ್ಯ ಮೂಲಕವಾಗಿ ಅವೆಲ್ಲವನ್ನು ನೋಡಿದ್ದೀವಿ. ಅದಕ್ಕೆ ಮುಂಚೆ ಕೆಲವು ದಿನ ಮುಂಚೆ ಲಾಸ್ಟ್ ಒಂದೆರಡು ವಾರದ ಮುಂಚೆ ಗೀತಾವೃತ್ತಿಯಲ್ಲಿ 42ನೇ ಪದ್ಯ ಶ್ಲೋಕವನ್ನು ನೋಡಿದ್ದೀವಿ. ಅದನ್ನು ಜಸ್ಟ್ ಒಂದು ಸ್ವಲ್ಪ ರೀಕ್ಯಾಪ್ ಮಾಡಿಬಿಟ್ಟು ಆ ಕೊನೆಯ ಶ್ಲೋಕ 43ನೇದು, ಮೂರನೇ ಅಧ್ಯಾಯ ಥರ್ಡ್ ಚಾಪ್ಟರ್ ಇನ್ ಭಗವದ್ಗೀತಾ, ಅದನ್ನು ನೋಡೋಣ. ಇಲ್ಲಿ ಗೀತಾವರ್ತಿಕೆ 42ನೇ ಶ್ಲೋಕದಲ್ಲಿ ರಾಯರು ಹೇಳಿದ್ದು, ಗೀತಾ ಶ್ಲೋಕ ಏನಂತ ಹೇಳಿದರೆ ಇದು ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಮ್ಮನಃ ಮನಸ್ಸಸ್ತು ಪರಾಬುದ್ಧಿರ್ ಯೋ ಬುದ್ಧಿಹೆ ಪರತಸ್ತು ಸಹ ಅಂತ ಹೇಳಿದಂತಹ, ಇದಕ್ಕೆ ಪ್ರಾಯರು ಹೇಳ್ತಾ ಶತ್ರುಹನನೆ ಆಯುಧರೂಪಂ ಜ್ಞಾನಂ ಏವಂ ಬುದ್ಧೇ ಇತ್ಯುತ್ತರ ಶ್ಲೋಕೆ ವಕ್ತುಂ ಜ್ಞಾನ ವಿಷಯಮಾಹ ಇಂದ್ರಿಯಾಣಿ ಇತಿ ಅಂತೇಳಿ. ಇಲ್ಲಿ ಜ್ಞಾನ ವಿಷಯವು ಅಂದ್ರೆ ಏನು? ನಮಗೆ ಯಾವುದೇ ಒಂದು ಒಂದು ಸುಂದರವಾದ ವಸ್ತು ಕಣ್ಣಿಗೆ ಕಾಣಿಸಬೇಕು ಅಂತ ಹೇಳಿದ್ರೆ ಕಣ್ಣಿರಬೇಕು, ವಸ್ತುವಿರಬೇಕು. ಆ ವಸ್ತುವಿಗೆ ಕಾಣಿಸುವುದು ಅನ್ನುವುದು ಆ ದೃಷ್ಟಿ ಅಂದ್ರೆ ಕೆಲವು ಜನಕ್ಕೆ ಕಣ್ಣಿರತ್ತೆ, ಗೊಳಕೆ ಇರತ್ತೆ, ಕಾಣಿಸುವುದಿಲ್ಲ. ಅಂದ್ರೆ ಕಾಣಿಸಬೇಕಂತ ಹೇಳಿದ್ರೆ ಆ ನೋಡುವ ಶಕ್ತಿ ಇರಬೇಕು. ಅದಕ್ಕೆ ಇದಕ್ಕೇನಂತ ಕರೀತಾರೆ ಅಂದ್ರೆ ನಮಗೆ ಮಾತ್ರ ಅಂತ ಕರೆಯೋದು. ಸೊ ಚಕ್ಷುಷ ಈ ಕಣ್ಣು ಈ ಪಂಚೇಂದ್ರಿಯಗಳಿಗೆ ಪಂಚ ತನ್ಮಾತ್ರಗಳು ವಿಷಯಗಳು ಇವೆಲ್ಲ ಕೂಡ ಮುಖ್ಯವಾಗಿದೆ. ಈ ಈ ವಿಧವಾಗಿರುವಾಗ ಈ ಇಂದ್ರಿಯಗಳಿಗಿಂತ ನಮಗೆ ಈ ಅರ್ಥಾಭಿಮಾನಿಗಳು ಶ್ರೇಷ್ಠ ಅನ್ನೋದು ನಮಗೆ ಸ್ಫುರಣೆಗೆ ಬರುತ್ತೆ. ಆರ್ ವಿ ಕ್ಯಾನ್ ಅಟ್ಲೀಸ್ಟ್ ಗಾಜ್ ಇಟ್. ಅದಕ್ಕೆ ಅದನ್ನು ಹೇಳ್ತಾ ಇದ್ದಾರೆ, ಇಂದ್ರಿಯಾಣಿ ಇದೆ ಶರೀರ ಇಂದ್ರಿಯಾಣಿ ಪರಾಣಿ ಉತ್ಕೃಷ್ಟಾನಿ ಇತ್ಯರ್ಥ ಅಂತೇಳಿ. ಅಂದ್ರೆ ಜ್ಞಾನ ವಿಷಯವನ್ನು ಹೇಳಿದ ಇಂದ್ರಿಯಗಳು ಶರೀರಕ್ಕಿಂತ ಇಂದ್ರಿಯಗಳು ಶ್ರೇಷ್ಠವಾಗಿದೆ. ಅದೇ ವಿಧವಾಗಿ ಇಂದ್ರಿಯೇಭ್ಯ ಪರಾಹಿ ಅರ್ಥಾಹ, ಇಂದ್ರಿಯಗಳಿಗಿಂತ ಅರ್ಥ ಅಂದ್ರೆ ಅರ್ಥಗಳಂತ ಹೇಳಿದ್ರೆ ವಿಷಯಗಳು ಇವು ಶ್ರೇಷ್ಠವಾದದ್ದು. ಅರ್ಥೇಭ್ಯಶ್ಚ ಪರಮ್ಮನಃ, ಅರ್ಥಕ್ಕಿಂತ ಅಂದ್ರೆ ವಿಷಯಗಳು ಯಾವುದಂದ್ರೆ ಹೇಳಿದ್ರೆ ಪಂಚ ತನ್ಮಾತ್ರಗಳಂತ ಕರೆಯುವುದು, ಅದಕ್ಕಿಂತ ಶ್ರೇಷ್ಠವಾಗಿರುವಂತಹದ್ದು ಪರಂ ಮನಃ ಅಂತೇಳಿ ಮನಸ್ಸು. ಇತಿ ಅಧ್ಯಾಹಾರೇಣ ಯೋಜನಾಧ್ಯೇಯ, ನಾವು ಈ ವಿಧವಾಗಿ ಅಧ್ಯಾಹಾರ ಮಾಡಂದ್ರೆ ಸೇರಿಸಬೇಕು. ಯಾಕೆ ಸೇರಿಸಬೇಕು ಅಂತ ಹೇಳಿದ್ರೆ ತಥಾ ಯೋ ಬುದ್ಧೇಹೇ ಪರತಸು ಸಹ ಇತ್ಯತ್ರ ಬುದ್ಧೇಹೇ ಆತ್ಮ ಮಹಾನ್ ಪರಹ, ಅಂದ್ರೆ ಬುದ್ಧಿಕ್ಕಿಂತ ಪರಮಾತ್ಮ ಶ್ರೇಷ್ಠ ಅಂತ ಹೇಳಿದಾಗ ಅಷ್ಟೇ ಅಲ್ಲ, ಅದರಲ್ಲಿ ಅಡಗಿರುವಂತಹ ಇತರ ವಿಷಯಗಳನ್ನು ಕೂಡ ನಾವು ತಿಳ್ಕೋಬೇಕಂತ ಹೇಳಿ, ಮಹತಃ ಪರಂ ಅವ್ಯಕ್ತಂ ಯೋ ಅವ್ಯಕ್ತಾತ್ ಪರತಸ್ತು ಸಹ ಇತ್ಯಪಿ ಧ್ಯೇಯಂ ಸ ಪರಮಾತ್ಮ ಇತ್ಯರ್ಥ ಅಂತೇಳಿ ನಮಗೆ ಆ ತಾರತಮ್ಯದ ಒಂದು ಪೂರ್ಣವಾದ ಕ್ರಮವನ್ನು ಇಲ್ಲಿ ಈ ಶ್ಲೋಕ ಸೂಚನೆ ಮಾಡ್ತಾ ಇದೆ. ಅಂದ್ರೆ ಈ ಶ್ಲೋಕದ ಮೂಲಕವಾಗಿ ತಾರತಮ್ಯ ಎಸ್ಟಾಬ್ಲಿಷ್ ಮಾಡ್ತಾ ಇಲ್ಲ, ತಾರತಮ್ಯ ಬೇರೆ ಕಡೆ ಎಸ್ಟಾಬ್ಲಿಷ್ ಆಗಿದೆ, ಅದನ್ನು ನೆನಪಿಗೆ ತಂದು ಕೊಡ್ತಾ ಇದೆ ಈ ಶ್ಲೋಕ. ಈ ವಿಧವಾಗಿ ಇಂದ್ರಿಯೇಭ್ಯ ಪರಾಹಿ ಅರ್ಥ ಇತ್ಯಾದಿ ಕಾಟಕಶ್ರುತೇ ಅಂತೇಳಿ ಕಾಟಕಶ್ರುತಿಯಲ್ಲಿ ಅದಕ್ಕೆ ಆ ಮಾತು ಬಂದಿದೆ. ಅದಕ್ಕೆ ಆಚಾರ್ಯರು ಭಾಷೆಯಲ್ಲಿ ವಿಸ್ತಾರ ಮಾಡಿ ಹೇಳಿದ್ದಾರೆ ಏನಂತ ಹೇಳಿದ್ರೆ, ಕಾಟಕ ಉಪನಿಷತ್ತಿನ ಭಾಷೆಯಲ್ಲಿ ದೇವೇಭ್ಯ ಇಂದ್ರಿಯಾತ್ಮೇಭ್ಯ ಜಾಯಾಂಸೋ ಅರ್ಥಾಭಿಮಾನಿನಃ ಅಂತೇಳಿ, ಸೋಮ ಪಿತ್ತಪ ಸೂರ್ಯ ಅಪ್ಪ ಅಶ್ವಿ ಅಗ್ನಿ ಇಂದ್ರ ಇಂದ್ರಸುನವಃ ಅಂತೇಳಿ. ಇಲ್ಲಿ ಸೋಮವಿತ್ತಪ ಅಂತ ಹೇಳಿದ್ರೆ ಇಲ್ಲೇನು ನಮಗೆ ಆ ಅಭಿಮಾನಿ ದೇವರು ಇಲ್ಲಿ ಏನು ಮೊದಲು ನಮಗೆ ಹೇಳುವಂತಹದ್ದು ಇಂದ್ರಿಯಗಳಿಗೆ ಸಂಬಂಧಪಟ್ಟದ್ದು ಆ ವಿಷಯವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳುವಾಗ ನಮಗೆ ಅದಕ್ಕೆ ಅನುಗುಣವಾಗಿರುವಂತಹ ಆ ದೇವತೆಗಳ ವಿಚಾರವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಇಂದ್ರಿಯ ಅಭಿಮಾನಿ ದೇವತೆಗಳು ಯಾರು ಅಂತ ಹೇಳಿದ್ರೆ, ಸೋಮ ಕುಬೇರ ಸೂರ್ಯ ವರುಣ ಅಶ್ವಿ ದೇವತೆಗಳು ಅಗ್ನಿ ಇಂದ್ರ ಜಯಂತ. ಇಲ್ಲಿ ಆ ಶಬ್ದಗಳು ಹೇಗೆ ಬರ್ತಾ ಇದೆ ಅಂದ್ರೆ, ಸೋಮ ಅಂದ್ರೆ ಚಂದ್ರ ಸೋಮ, ಕುಬೇರ ಅಂತ ಹೇಳಿದ್ರೆ ಧನ, ಅದಕ್ಕೆ ವಿತ್ತಪ ಅವನು ಅಂದ್ರೆ ಧನ, ವಿತ್ತ ಅಂದ್ರೆ ದುಡ್ಡು ಸಂಪತ್ತು, ಅದನ್ನು ಅದಕ್ಕೆ ಅಧಿಕಾರಿಯಾದವನು ವಿತ್ತ ಪ ಪ ಅಂದ್ರೆ ಪಾಲಿಸುವವನು, ಭೂಪ ಅಂತ ಹೇಳಿದ್ರೆ ರಾಜನಿಗೆ ಭೂಪ ಅಂತ ಕರಿತೀವಿ. ಅದೇ ವಿಧವಾಗಿ ವಿತ್ತ ಅಂದ್ರೆ ದುಡ್ಡು, ಅದಕ್ಕೆ ಪ ಅಧಿಕಾರಿಯಾದವನು, ವಿತ್ತಪ ಅಂದ್ರೆ ಕುಬೇರ. ಸೊ ಸೋಮ ವಿತ್ತಪ. ಅದೇ ವಿಧವಾಗಿ ಸೂರ್ಯ, ಸೂರ್ಯದೇವರು. ಅಪ್ ಅಂದ್ರೆ ಅಪ್ಪ ಅಂತ ಹೇಳಿದ್ರೆ, ಅಪ್ ಅಂದ್ರೆ ನೀರು, ಅದನ್ನು ಪಾಲಿಸುವವನು. ಅಪ್ ಅಧಿಕಾರಿ ಯಾರು? ವರುಣ, ಅವನು ಅಪ್ಪ ಅಂತ. ಸೊ ಅಶ್ವಿ ಅಂದ್ರೆ ಅಶ್ವಿನಿ ದೇವತೆಗಳು, ಅಗ್ನಿ ದೇವತೆ, ಇಂದ್ರ ಅಂದ್ರೆ ಇಂದ್ರನು, ಆಮೇಲೆ ಇಂದ್ರಸುನವಹ ಅಂದ್ರೆ ಇಂದ್ರನ ಮಗನಾದ ಜಯಂತ. ಅಂದ್ರೆ ಇಂದ್ರನ ಕಕ್ಷೆ ಹಿಡಿಕೊಂಡು ಅದಕ್ಕೆ ಕೆಳಗಿರುವ ಅವರೆಲ್ಲರ ಕಕ್ಷದಲ್ಲಿರುವವರನ್ನು ಎಲ್ಲರನ್ನೂ ಕೂಡ ಹೇಳಿದ್ದಾರೆ. ಇವರೆಲ್ಲರೂ ಕೂಡ ಏನು ಇಂದ್ರಿಯದ ಅಭಿಮಾನಿ ದೇವತೆಗಳಾಗಿದ್ದಾರೆ. ಈ ಅದೇ ವಿಧವಾಗಿ ಯಮಃ ದಕ್ಷಶ್ಚ ಇಂದ್ರಿಯೇಶ ಅಂತೇಳಿ ಈ ಇಂದ್ರಿಯ ಅಭಿಮಾನಿ ದೇವತೆಗಳಲ್ಲಿಯೇ ಇನ್ನು ಸೇರಿಸಿದ್ದಾರೆ. ಎರಡನೇ ಶ್ಲೋಕದಲ್ಲಿ ಬರುವಂತಹ ಯಮ ದಕ್ಷ, ಯಮದೇವರು, ದಕ್ಷ ಪ್ರಜಾಪತಿ, ಇವರು ಕೂಡ ಇಂದ್ರಿಯಕ್ಕೆ ಅಭಿಮಾನಿಗಳೇ, ಇವರು ಕೂಡ ಇಂದ್ರಿಯಾಭಿಮಾನಿ ದೇವತೆಗಳೇ ಆಗಿದ್ದಾರೆ. ಇವರು ಎಲ್ಲ ಎಂಟನೇ ಕಕ್ಷೆಯಿಂದ ಕಳಗಿರಿ, ಎಂಟು ಏಟ್ ಅಂಡ್ ಬಿಲೋ ಕಕ್ಷದಲ್ಲಿ ಇರುವಂತಹವರು. ಇದಾದ ಮೇಲೆ ಆ ಕಕ್ಷಕ್ಕಿಂತ ಮೇಲೆ ಇರುವವರು, ಅವರು ಅರ್ಥ ಅಭಿಮಾನಿಗಳು ಯಾರು ಅಂತ ಹೇಳಿದ್ರೆ ಸೌಪರ್ಣಿ, ವಾರುಣಿ, ಉಮಾ ಅಂತೇಳಿ. ಅಂದ್ರೆ ಗರುಡ ಶೇಷ ರುದ್ರರ ಪತ್ನಿಗಳು ಅವರು ಮೂರು ಜನ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಗರುಡನ ಪತ್ನಿ ಸೌಪರ್ಣಿ, ಶೇಷನ ಪತ್ನಿ ವಾರುಣಿ, ರುದ್ರನ ಪತ್ನಿ ಅಂತ ಉಮಾದೇವಿ. ಇವರೆಲ್ಲರೂ ಕೂಡ ಅರ್ಥದ ಅಭಿಮಾನಿ ದೇವತೆಗಳಾಗಿದ್ದಾರೆ. ಅದೇ ವಿಧವಾಗಿ ತಿಸ್ರೋ ದ್ವಿದ್ವೈಕ ಏಕದೇವತಾ ಅಂತೇಳಿ. ಅಂದ್ರೆ ಇಲ್ಲಿ ಮಿಕ್ಕ ಮೂರು ಜನ ಅಲ್ಲಿ ಹೇಳ್ತಾ ಇದ್ದಾರೆ ಮನೋ ಅಭಿಮಾನಿಗಳನ್ನು ಹೇಳ್ತಾ ಇದ್ದಾರೆ. ಅವರ ಪತಿಗಳು ಯಾರಿದ್ದಾರೆ ಅಂತ ಹೇಳಿದ್ರೆ ಆ ಸೌಪರ್ಣಿ ವಾರುಣಿ ಉಮಾ ಅವರ ಪತಿಗಳಾದಂತಹ ಗರುಡ ಶೇಷ ರುದ್ರರು ಅವರು ಮನಸ್ಸಿಗೆ ಅಭಿಮಾನಿಗಳಾಗಿದ್ದಾರೆ. ಅದಕ್ಕೆ ರುದ್ರ ಅಂದ್ರೆ ರುದ್ರದೇವರು, ವಿ ಅಂದ್ರೆ ಪಕ್ಷಿ, ಪಕ್ಷಿ ವಿ ಇಂದ್ರ ಅಂದ್ರೆ ಗರುಡ, ಶೇಷಾಹ ತ್ರಯೋ ಅಪಿತು ಆ ಮೂರು ಜನ ಕೂಡ ನಮಗೆ ಇಲ್ಲಿ ಈ ಮನಸ್ಸಿನ ಅಭಿಮಾನಿ ದೇವತೆಗಳಾಗಿದ್ದಾರೆ. ಅದೇ ವಿಧವಾಗಿ ತೇ ಶ್ರೇಷ್ಠ ಅರ್ಥ ಅಭಿಮಾನಿಭ್ಯಸ್ತಃ ಅಂತ ಅವರು ಯಾರು? ಈ ಮನೋ ಅಭಿಮಾನಿ ದೇವತೆಗಳು ಅರ್ಥ ಅಭಿಮಾನಿ ದೇವತೆಗಳು ಕ್ಕಿಂತನೂ ಶ್ರೇಷ್ಠರಾಗಿದ್ದಾರೆ. ಅದೇ ವಿಧವಾಗಿ ತೇಭ್ಯ ಬುದ್ಧಿ ಸರಸ್ವತಿ ಆ ಮನೋ ಅಭಿಮಾನಿ ದೇವತೆಗಳಿಗಿಂತ ಬುದ್ಧಿ ಅಭಿಮಾನಿ ದೇವತೆಯಾದಂತಹ ಸರಸ್ವತಿ ದೇವಿ ಶ್ರೇಷ್ಠರಾಗಿದ್ದಾರೆ. ಆ ಸರಸ್ವತಿಕ್ಕಿಂತಲೂ ತಸ್ಯ ಬ್ರಹ್ಮ ಮಹಾನ್ ಆತ್ಮ ಮಹತ್ತತ್ವಗೆ ಅಭಿಮಾನಿಯಾದಂತಹ ಚತುರ್ಮುಖ ಬ್ರಹ್ಮದೇವರು ಬುದ್ಧಿಗೆ ಅಭಿಮಾನಿಯಾದಂತಹ ಸರಸ್ವತಿಕ್ಕಿಂತಲೂ ಶ್ರೇಷ್ಠರಾಗಿದ್ದಾರೆ. ತತಃ ಅವ್ಯಕ್ತ ಅಭಿಧಾರಮ ಅದೇ ವಿಧವಾಗಿ ಮಹತ್ತತ್ವ ಅಭಿಮಾನಿಯಾದ ಚತುರ್ಮುಖ ಬ್ರಹ್ಮನಿಕ್ಕಿಂತಲೂ ಅವ್ಯಕ್ತ ತತ್ವ ಅಭಿಮಾನಿಯಾದಂತಹ ರಮಾ ಲಕ್ಷ್ಮೀದೇವಿ ಶ್ರೇಷ್ಠರಾಗಿದ್ದಾರೆ. ತಸ್ಯಾಸ್ತು ಪುರುಷೋ ವಿಷ್ಣು ಪೂರ್ಣತ್ವಾತ್ ನೈವ ತತ್ಸಮಃ ಅಂತೇಳಿ ಈ ಲಕ್ಷ್ಮಿಕ್ಕಿಂತ ಪರಪುರುಷನಾದ ಪರಮಾತ್ಮನು ಸರ್ವೋತ್ತಮನಾದವನು ವಿಷ್ಣು ಶ್ರೇಷ್ಠನಾಗಿದ್ದಾನೆ. ಅವನು ಪೂರ್ಣ, ಅವನಕ್ಕಿಂತ ಶ್ರೇಷ್ಠ ಆಗಿದ್ದಾರೆ. ಇನ್ನೂ ಮೇಲೆ ಹೋಗ್ತೀವಂದ್ರೆ ಇಲ್ಲ, ಅವನಿಗೆ ಸಮರೂ ಇಲ್ಲ ಅಧಿಕರೂ ಇಲ್ಲ. ಸರ್ವೋತ್ತಮನಾದ ಆ ಪರಮಾತ್ಮ ಪೂರ್ಣನಾಗಿದ್ದಾನೆ, ಅವನಿಗೆ ಸಮರಾಗಲಿ ಅಧಿಕರಾಗಲಿ ಯಾರು ಇಲ್ಲ ಅಂತ ಹೇಳಿ ಕಾಟಕ ಭಾಷೆಯಲ್ಲಿ ಆಚಾರ್ಯರು ಹೇಳಿದ ಮಾತು ನಮಗೆ ಇಲ್ಲಿ ಈ ಶ್ಲೋಕ ಸಂಕ್ಷೇಪವಾಗಿ ನೆನಪಿಗೆ ತಂದುಕೊಡ್ತಾ ಇದೆ. ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಇಲ್ಲವಲ್ಲ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಇರುವುದು ಮುಖ್ಯವಲ್ಲ, ಈ ಶ್ಲೋಕದಲ್ಲಿ ಸೂಚನೆ ಕೊಡುವಂತಹದ್ದು ಅಷ್ಟೇ ಆಗಿದೆ ಈ ಶ್ಲೋಕ ಅಂತ ಹೇಳಿ ನಾವು ತಿಳ್ಕೋಬೇಕು. ಇದಾದ ಮೇಲೆ ಇದು 42ನೇ ಶ್ಲೋಕ. ಇದಕ್ಕೆ ಆದ ಮೇಲೆ ಕೊನೆಯ ಶ್ಲೋಕ 43ನೇ ಶ್ಲೋಕ ಭಗವದ್ಗೀತೆಯಲ್ಲಿ ಅದು ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ ಅನ್ವ ಆ ಶ್ಲೋಕ. ಅದಕ್ಕೆ ಶ್ರೀರಾಮ ಸ್ವಾಮಿಗಳವರು ಗೀತಾವೃತ್ತಿಯಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾರೆ. ಏವಂ ತಾರತಮ್ಯ ಅಂತಗ ತತ್ವೇನ ಈ ವಿಧವಾಗಿ ತಾರತಮ್ಯದಲ್ಲಿ ಅಂತ ಒಳಗೆ ಗ ಇರುವಂತಹ ತತ್ವೇನ ತತ್ವದಿಂದ ಜ್ಞೇಯಂ ತಿಳಿಯಬೇಕಾದ್ದನ್ನು ಉಕ್ತ್ವಾ ಹೇಳಿದ ನಂತರ ತತ್ ಜ್ಞಾನಮಾಹ ಅದನ್ನು ಸಂಪಾದಿಸುವ ಜ್ಞಾನವನ್ನು ಹೇಗೆ ಅನ್ನುವುದು ಇಲ್ಲಿ ತಿಳಿಸ್ತಾ ಇದ್ದಾರೆ. ಏವಂ ಏವಂ ಅಂದ್ರೆ ಈ ವಿಧವಾಗಿ ಉಕ್ತ ದಿಶಾ ಹೇಳಿದ ಮಾತುಗಳಕ್ಕೆ ತಕ್ಕಂತೆ ಬುದ್ಧೇ ಬುದ್ಧಿಕ್ಕಿಂತಲೂ ಮಹತಃ ಮಹತ್ತಿಕ್ಕಿಂತಲೂ ಅವ್ಯಕ್ತಾಶ್ಚ ಅವ್ಯಕ್ತವು ಪರಂ ಬುದ್ಧ್ವ ಶ್ರೇಷ್ಠವಾಗಿದೆ ಅಂತ ತಿಳ್ಕೊಂಡು ಅದಾದ ಮೇಲೆ ಆ ಅವ್ಯಕ್ತಕ್ಕಿಂತಲೂ ಶ್ರೇಷ್ಠನಾದವನು ಪರಮಾತ್ಮ ಆತ್ಮಾನಂ ಮನಃ ಆತ್ಮನ ಬುದ್ಧ್ಯಾ ಸಂಸ್ತಭ್ಯ ಆತ್ಮಾನಂ ಅಂದ್ರೆ ಮನಸ್ಸನ್ನು ಆತ್ಮನ ಬುದ್ಧಿಯಿಂದ ಸಂಸ್ತಭ್ಯ ನಿಶ್ಚಲಗೊಳಿಸಿ ಅಂದ್ರೆ ನಮಗೆ ಮನಸ್ಸು ಚಂಚಲವಾಗುತ್ತೆ, ಚಂಚಲವಾದ ಮನಸ್ಸನ್ನು ನಾವು ಹತೋಟಿಯಲ್ಲಿ ತಂದಿಟ್ಕೋಬೇಕಂತ ಹೇಳಿದ್ರೆ ಬುದ್ಧಿಯನ್ನು ಉಪಯೋಗಿಸಬೇಕು. ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಬುದ್ಧಿ ಬೇಕು. ಸೊ ಬುದ್ಧಿ ಕಂಟ್ರೋಲ್ ಮಾಡಲಿಕ್ಕೆ ಆ ಬುದ್ಧಿಕ್ಕಿಂತಲೂ ಶ್ರೇಷ್ಠವಾದ ಮಹತ್ತತ್ವ, ಅದಕ್ಕಿಂತಲೂ ಶ್ರೇಷ್ಠವಾದ ಅವ್ಯಕ್ತ ತತ್ವ, ಅದಕ್ಕಿಂತಲೂ ಶ್ರೇಷ್ಠನಾದ ಪರಮಾತ್ಮ ಇವರೆಲ್ಲರೂ ಅನುಗ್ರಹವಿದ್ದರೇನೆ ಬುದ್ಧಿ ತತ್ವ ಅಭಿಮಾನಿಯಾದಂತಹ ಸರಸ್ವತಿ ದೇವಿ ನಮಗೆ ದಯಮಾಡಿ ನಮಗೆ ಅದು ನಮ್ಮ ಕಂಟ್ರೋಲ್ನಲ್ಲಿ ಬರುವಂತೆ ಮಾಡ್ತಾಳೆ. ಅದಕ್ಕೆ ಆತ್ಮನ ಬುದ್ಧ್ಯ ಸಂಸ್ತಭ್ಯ ನಿಶ್ಚಲಂ ಕೃತ್ವ ದುರಾಸದಂ ದುಃಖೇನ ಆಸಾದನೀಯಂ ನಿವರ್ತನೀಯಂ ಇತಿ ಯಾವತ್. ದುರಾಸದಂ ಅಂದ್ರೆ ಅತಿ ಕಷ್ಟದಿಂದ, ದುಃಖೇನ ದುಃಖ ಅಂದ್ರೆ ಸ್ಯಾಡ್ನೆಸ್ ಅಂತಲ್ಲ, ದುಃಖ ಅಂದ್ರೆ ಸಂಸ್ಕೃತದಲ್ಲಿ ಕಷ್ಟ, ಬಹಳ ಪ್ರಯತ್ನ ಮಾಡಿ ಬಹಳ ಎಫರ್ಟ್ ಮಾಡಬೇಕು, ಅತಿ ಪ್ರಯಾಸದಿಂದ ನಮಗೆ ಏನು ಮಾಡ್ತೀವಿ ಈ ಕಾಮನನ್ನು ನಾವು ಗೆಲ್ಲಲಕ್ಕೆ ಸಾಧ್ಯವಾಗುತ್ತೆ. ನಿವರ್ತೀಯ ಮಿತಿ ಯಾವತ್ತು ಕಾಮರೂಪಂ ಶತ್ರು ಜಹಿ, ಆ ವಿಧವಾಗಿ ಕಾಮರೂಪನಾದಂತಹ ಶತ್ರು ಸಂಹಾರವನ್ನು ಮಾಡಬೇಕು ಅಂತ ಹೇಳಿ, ಹತಂ ಕುರು ಹೇ ಮಹಾಬಾಹೋ ಅಂತ ಹೇಳಿ ಆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಸಂಬೋಧನೆ ಮಾಡಿ ಹೇಳಿದ್ದಾರೆ. ಇಲ್ಲಿಗೆ ನಮಗೆ ಮೂರನೇ ಅಧ್ಯಾಯ ಅದು ಸಂಪೂರ್ಣವಾಯಿತು. ನಾಲ್ಕನೇ ಅಧ್ಯಾಯ, ಅಲ್ಲಿ ನಾಲ್ಕನೇ ಅಧ್ಯಾಯಕ್ಕೆ ಹೋದಾಗ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ಕರ್ಮದ ವಿಭಾಗವನ್ನು, ಈ ಕರ್ಮಗಳಲ್ಲಿರುವಂತಹ ಅನೇಕ ರೀತಿಗಳ ಯಾವ್ಯಾವ ವಿಧವಾದ ಕರ್ಮಗಳಿವೆ, ಆ ಕರ್ಮಗಳನ್ನು ನಾವು ಹೇಗೆ ಮಾಡಬೇಕು, ನಿಷ್ಕಾಮ ಕರ್ಮವನ್ನು ಮಾಡಬೇಕಂತ ಕೇಳ್ತಾ ಇರ್ತೀವಿ ಯಾವಾಗಲೂ. ಈ ನಿಷ್ಕಾಮ ಕರ್ಮ ಮಾಡುವ ವಿಧಾನ ಎಂತಹದ್ದು ಅನ್ನುವುದನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ನಾಲ್ಕನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಮೊದಲ ಶ್ಲೋಕದಲ್ಲಿ ಇಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ಹೇಳುವಂತಹದ್ದು, ಇಮಂ ವಿವಶ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನು ಇಕ್ಷ್ವಾಕವೇ ಅಬ್ರವೀತ್ ಅಂತ ಹೇಳಿ ಅಂತ ಹೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾನು ಏನು ಮಾಡಿದ್ದೀನಿ, ಇಮಂ ಅಂದ್ರೆ ಈ ನಾಶವಿಲ್ಲದಂತಹ ಮೋಕ್ಷ ಫಲವನ್ನು ಕೊಡುವಂತಹ ಈ ಕರ್ಮಯೋಗವನ್ನು, ಇಮಂ ಅಂತ ಹೇಳಿದ್ರೆ ಈ ಮೂರನೇ ಅಧ್ಯಾಯದಲ್ಲಿ ಹೇಳಿದ ಮಾತುಗಳೆಲ್ಲ, ಆಕ್ಚುಲಿ ಇಮಂ ದಿಸ್ ಒನ್ ಅಂದ್ರೆ ಯಾವುದು, ಮೂರನೇ ಅಧ್ಯಾಯದಲ್ಲಿ ಹೇಳಿದ ಈ ಕರ್ಮ ವಿಚಾರ ಯಾವುದಿದೋ ಅಂತಹ, ಅಂದ್ರೆ ನಮಗೆ ಶಾಶ್ವತವಾದಂತಹ ಮೋಕ್ಷ ಫಲವನ್ನು ಪ್ರದಾನ ಮಾಡುವಂತಹ ಈ ಕರ್ಮಯೋಗ ಕರ್ಮಗಳನ್ನು ತಿಳ್ಕೊಂಡ್ರೆ ಆ ಕರ್ಮವನ್ನು ತಿಳ್ಕೊಳ್ಳುವುದೇ ಜ್ಞಾನ. ಸೊ ಜ್ಞಾನ ಬರಬೇಕಂದ್ರೆ ಕರ್ಮದ ವಿಚಾರ ಹೇಗೆ ಅಂತ ತಿಳ್ಕೊಂಡ್ರೆ ಆ ಜ್ಞಾನ, ಆ ಜ್ಞಾನವನ್ನು ಉಪಯೋಗಿಸಬೇಕು. ಸೊ ಈ ಜ್ಞಾನ ಯಾವುದಿದೋ, ಕರ್ಮವನ್ನು ತಿಳಿಸುವಂತಹ ಈ ಜ್ಞಾನ ಕರ್ಮಯೋಗ, ನಾನು ಏನ್ ಮಾಡಿದ್ದೀನಿ, ಸೂರ್ಯನ್ಗೆ ಹೇಳಿದ್ದೀನಿ ಅಂತ ಶಿಕ್ಷಣ ಹೇಳ್ತಾನೆ. ಇಮಂ ಅಂದ್ರೆ ಈ ಕರ್ಮಯೋಗಂ, ವಿವಸ್ವತೆ ವಿವಸ್ವಾನ್ ಅಂದ್ರೆ ಸೂರ್ಯ ಅಂತ ಅರ್ಥ, ವಿವಸ್ವತೆ ಅಂದ್ರೆ ಸೂರ್ಯನಿಗೆ ನಾನು ತಿಳಿಸಿಕೊಟ್ಟಿದ್ದೀನಿ. ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ, ಅಹಂ ನಾನು ಯೋಗಂ ಈ ಕರ್ಮಯೋಗವನ್ನು ಪ್ರೋಕ್ತವಾನ್ ಉಕ್ತವಾನ್ ಚೆನ್ನಾಗಿ ಹೇಳಿದ್ದೀನಿ, ಉಪದೇಶ ಮಾಡಿದ್ದೀನಿ. ಯಾರಿಗೆ, ಆ ಸೂರ್ಯನಿಗೆ ಉಪದೇಶ ಮಾಡಿದ್ದೀನಿ. ಈ ಕರ್ಮಯೋಗ ಎಂತಾದ್ದು, ಅವ್ಯಯಂ, ಅವ್ಯಯಂ ಅಂದ್ರೆ ವ್ಯಯ ಇಲ್ಲವದು, ನಾಶವಿಲ್ಲದಂತಹ ಮೋಕ್ಷ ಕೊಡುವಂತಹ ಈ ಕರ್ಮಯೋಗವನ್ನು ನಾನು ಸೂರ್ಯನಿಗೆ ಹೇಳಿದ್ದೀನಿ. ವಿವಸ್ವಾನ್ ಮನವೇ ಪ್ರಾಹ, ಆ ಸೂರ್ಯದೇವರು ಮನುವು ಅಂದ್ರೆ ಮನು ಪ್ರಜಾಪತಿಗೆ ಅದನ್ನು ಕೊಟ್ಟಿದ್ದಾನೆ, ಮನುವು ಒಂದು ಪ್ರಜಾಪತಿ. ಸೊ ಈ ವಿಧವಾಗಿ ಸೂರ್ಯ ಮನುವಿಗೆ ಆ ಜ್ಞಾನಯೋಗವನ್ನು ಉಪದೇಶ ಮಾಡಿದ್ದಾನೆ. ಮನು ಏನು ಮಾಡಿದ್ದಾನೆ, ಇಕ್ಷ್ವಾಕವೇ ಅಬ್ರವೀತ್, ಆ ಮನು ಪ್ರಜಾಪತಿ ಆ ಮನು ಏನು ಮಾಡಿದ್ದಾನೆ, ಇಕ್ಷ್ವಾಕವೇ ಇಕ್ಷ್ವಾಕ ಪ್ರಜಾಪತಿಗೆ ಅದನ್ನು ಉಪದೇಶ ಮಾಡಿದ್ದಾನೆ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜಶಯೋ ವಿಧು ಸ ಕಾಲೇನ ಇಹ ಮಹತಾಯೋಗೋ ನಷ್ಟ ಪರಂತಪ. ಆಮೇಲೆ ಏನಾಯ್ತು, ಇಕ್ಷ್ವಾಕು ಮಿಕ್ಕವರಿಗೆ ಒಬ್ಬರಿಗೊಬ್ಬರು ಉಪದೇಶ ಮಾಡ್ತಾ ಈ ವಿಧವಾಗಿ ಪರಂಪರಾ ಪ್ರಾಪ್ತಮಿಮಂ, ಇದು ಪರಂಪರೆಯಾಗಿ ಅಂದ್ರೆ ಗುರು ಶಿಷ್ಯ ಪರಂಪರೆಯಿಂದ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ತಾ ಬರ್ತಾ ಇದ್ದಾರೆ. ಕಾಲಬಲದಿಂದ ಆಫ್ಟರ್ ಸೆವರಲ್ ಥೌಸಂಡ್ಸ್ ಆಫ್ ಜನರೇಷನ್ಸ್ ಏನಾಯ್ತು, ಅದು ಲುಪ್ತವಾಗಿ ಬಿಡುದು. ಪರಂಪರಾ ಪ್ರಾಪ್ತಂ ಇಮಂ, ಇಮಂ ಅಂದ್ರೆ ಈ ಜ್ಞಾನಯೋಗ ಕರ್ಮಯೋಗ ಯಾವುದಿದೋ, ಇದು ಪರಂಪರದಿಂದ ಸಿಕ್ಕಿದಂತಹ ಇದು ರಾಜಶಯೋ ವಿಧು, ರಾಜಶಿಗಳಿಗೆ ಕೊನೆಗೆ ಬಂತು, ನಿಮ್ಮ ಮುಂತಾದ ರಾಜಶಿಗಳು ತಿಳಿದಿದ್ದಾರೆ. ಅದಾದ ಮೇಲೆ ಸ ಕಾಲೇನ ಇಹ, ಅಂದ್ರೆ ಕಾಲದ ಒಂದು ಪ್ರವಾಹದಲ್ಲಿ ಇದನ್ನು ಮಹತಾಯೋಗೋ ನಷ್ಟ ಪರಂತಪ, ಅವರೆಲ್ಲ ಅನುಷ್ಠಾನ ಮಾಡಿ ಚೆನ್ನಾಗಿದ್ರು, ಆದ್ರೆ ಆ ಕರ್ಮಯೋಗ ಈಗ ಮಹತ್ತಾದ ಕಾಲ ವ್ಯವಧಾನದಿಂದಾಗಿ ಲುಪ್ತವಾಗಿಬಿಡ, ಅಂದ್ರೆ ಆಫ್ಟರ್ ಲಾಂಗ್ ಬ್ರೇಕ್ ಪಾಸ್ ಆಫ್ ಟೈಮ್ ದಿ ಸ್ಲೋಲಿ ಗಾಟ್ ಡಿಟೋರಿಯೇಟ್ ಆರ್ ವ್ಯಾನಿಶ್ಡ್, ಮೆಲ್ಲ ಮೆಲ್ಲಕ್ಕೆ ಅಂದ್ರೆ ನಷ್ಟ, ಪೂರ್ತಿಯಾಗಿ ಹೊಟ್ಟೋಗಲಿಲ್ಲ, ಆಲ್ಮೋಸ್ಟ್ ವ್ಯಾನಿಶಿಂಗ್ ಸ್ಟೇಜ್ಗೆ ಬಂದ್ಬಿಡ್ತು. ಅದಕ್ಕೆ ಮತ್ತು ಅದನ್ನು ಪುನರುದ್ಧಾರ ಮಾಡಬೇಕಂತ ಹೇಳಿ ನಾನು ಬಂದು ನಿನಗೆ ಮತ್ತೆ ಉಪದೇಶ ಮಾಡ್ತಾ ಇದ್ದೀನಿ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ನಷ್ಟ ಪರಂತಪ, ಪರಂತಪ ಶತ್ರುಗಳನ್ನು ತಾಪನೆ ಕೊಡುವಂತಹ, ಶತ್ರುಗಳ ಸಂಹಾರ ಮಾಡುವ ಹೇ ಅರ್ಜುನನೇ, ಈ ವಿಧವಾಗಿ ಈ ಕರ್ಮಯುಗ ನಷ್ಟವಾಗಿ ಬಿಡ್ತು. ಆವಾಗ ಏನು ಮಾಡಿದೆ, ಸ ಏವ ಅಯಂ ಮಯಾ ತೇ ಅದ್ಯ ಯೋಗ ಪ್ರೋಕ್ತ ಪುರಾತನ ಭಕ್ತೋಸಿ ಮೇ ಸಖಾ ಚ ಇತಿ ರಹಸ್ಯಂ ಹಿ ಏತದ್ ಉತ್ತಮಂ. ನೀನು ನನ್ನ ಭಕ್ತನೂ ಆಗಿದ್ದಿ, ನನ್ನ ಸ್ನೇಹಿತನೂ ಆಗಿದ್ದಿ, ಅದಕ್ಕೆ ಈ ರಹಸ್ಯವಾದ ಈ ಜ್ಞಾನವನ್ನು, ಉತ್ತಮವಾದ ಈ ಜ್ಞಾನವನ್ನು ನಾನು ಸ ಏವ ಆ ಕರ್ಮಯೋಗವನ್ನೇ ಅಯಂ ಮಯಾ ತೇ ಅದ್ಯ ಪ್ರೋಕ್ತ, ಮಯಾ ನನ್ನಿಂದ ತೇ ನಿನಗಾಗಿ ಅದ್ಯ ಈವಾಗ ಪ್ರೋಕ್ತ ಹೇಳಲ್ಪಟ್ಟಿದೆ ಯೋಗ, ಈ ಕರ್ಮಯೋಗ ಹೇಳಲ್ಪಟ್ಟಿದೆ. ಇದು ಬಹಳ ಪುರಾತನವಾದದ್ದು, ಸೊ ದಿಸ್ ಇಸ್ ವೆರಿ ಏನ್ಷಿಯಂಟ್ ಒನ್ ಏನ್ಷಿಯಂಟ್ ನಾಲೆಡ್ಜ್ ಅಂತೀವಲ್ವಾ. ಆ ವಿಧವಾಗಿ ಪುರಾತನವಾದ ಈ ಜ್ಞಾನವನ್ನು ನೀನು ಭಕ್ತನಾದ ಕಾರಣದಿಂದ ಸ್ನೇಹಿತನಾದ ನನ್ನ ಸಖನಾಗಿದ್ದಿ, ಆ ಕಾರಣದಿಂದ ನಾನು ಉತ್ತಮವಾದ ಇದನ್ನು ರಹಸ್ಯವಾದ ಇದನ್ನು ನಿನಗೆ ಉಪದೇಶ ಮಾಡ್ತಾ ಇದ್ದೀನಿ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ್ಗೆ ತಿಳಿಸಿಕೊಟ್ಟಿದ್ದಾನೆ. ಆವಾಗ ಈ 4ನೇ ಅಧ್ಯಾಯದಲ್ಲಿ ಏನು ಬರುತ್ತೆ, ಯಾವ ವಿಷಯ ಬರುತ್ತೆ ಅನ್ನುವುದನ್ನು ಆಚಾರ್ಯರ ಭಾಷೆಯಲ್ಲಿ ಆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ತರ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಇಲ್ಲಿ ಬುದ್ಧೇ ಪರಸ್ಯ ಮಾಹಾತ್ಮ್ಯಂ ಕರ್ಮಭೇದ ಜ್ಞಾನ ಮಾಹಾತ್ಮ್ಯಂ ಚ ಉಚ್ಯತೆ ಅಸ್ಮಿನ್ ಅಧ್ಯಾಯೇ. ಅಸ್ಮಿನ್ ಅಧ್ಯಾಯೇ ಈ 4ನೇ ಅಧ್ಯಾಯದಲ್ಲಿ ಏನು ಹೇಳಲ್ಪಡುತ್ತೆ ಅಂತ ಹೇಳಿದ್ರೆ ಬುದ್ಧೇ ಪರಸ್ಯ ಮಾಹಾತ್ಮ್ಯಂ, ಬುದ್ಧಿ ತತ್ವಕ್ಕಿಂತ ಸರ್ವೋತ್ಕೃಷ್ಟವಾದಂತಹ ಪರಮಾತ್ಮ ಅನ್ನುವ ಈ ತತ್ವ, ಆ ತತ್ವದ ಮಾಹಾತ್ಮ್ಯವನ್ನು, ಪರಮಾತ್ಮನ ಮಾಹಾತ್ಮ್ಯನ್ನು, ಮಹಿಮೆಯನ್ನು, ಕರ್ಮಭೇದ ಕರ್ಮ ಬಹಳ ಕರ್ಮಣ ಗಹನೋಗತಿ ಅಂತ ಹೇಳಿದಂತೆ ಕರ್ಮಗಳು ಅನೇಕ ವಿಧವಾದ ಕರ್ಮಗಳಿವೆ, ಅದರ ಸ್ವರೂಪ ತಿಳ್ಕೊಳ್ಳೋದು ಬಹಳ ಕಷ್ಟ, ಬಹಳ ಆಳವಾದ ವಿಷಯವಾಗಿದೆ. ಅಂತಹ ಕರ್ಮದ ರೂಪಗಳನ್ನು, ಭೇದಗಳನ್ನು, ಸಕರ್ಮ ವಿಕರ್ಮ ಅಕರ್ಮ ಅಂದ್ರೆ ಏನು, ನಿಷ್ಕಾಮ ಕರ್ಮ ಅಂದ್ರೆ ಏನು, ನಿವೃತ್ತ ಕರ್ಮ ಅಂದ್ರೆ ಏನು, ಈ ವಿಧವಾಗಿ ಕರ್ಮದ ನಾನಾ ವಿಧವಾದ ಬಗೆಗಳನ್ನು ನಮಗೆ ತಿಳಿಸುವಂತಹದ್ದಾಗಿದೆ ಈ ಅಧ್ಯಾಯ. ಜ್ಞಾನ ಮಾಹಾತ್ಮ್ಯಂಚ, ಈ ಕರ್ಮಗಳನ್ನು ತಿಳಿಸಿಕೊಳ್ಳುವ ಈ ಜ್ಞಾನದಿಂದ ನಮ್ಗೆ ಏನಾಗಬೇಕಾಗಿದೆ ಅಂತ ಹೇಳಿದ್ರೆ ಅದರಿಂದ ನಮಗೆ ಸಿಗುವ ಫಲ, ಅದರ ಮಹಾತ್ಮ್ಯ, ಅದರ ಮಹಿಮೆ, ಈ ಜ್ಞಾನದ ಮಹಿಮೆ ಏನು ಅನ್ನುವುದು, ಇವೆಲ್ಲವೂ ಕೂಡ ನಮಗೆ ಈ 4ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಹೇಳ್ತಾನೆ, ಹೇಳಲ್ಪಡುತ್ತದೆ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾನೆ ಅಂತೇಳಿ ಅದರ ಒಂದು ರುಚಿಯನ್ನು, ಉಪೋದ್ಘಾತವನ್ನು, ಇಂಟ್ರೊಡಕ್ಷನ್ ಆಚಾರ್ಯರು ಭಾಷ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಪೂರ್ವ ಅನುಷ್ಠಿತಶ್ಚ ಅಯಂ ಧರ್ಮ ಇತ್ಯಾಹ ಇಮಂಮಿತಿ ಅಂತೇಳಿ, ಅಂದ್ರೆ ಏಮೇ ಮತಂ ಅಂತ ಶ್ರೀಕೃಷ್ಣ ಪರಮಾತ್ಮ 3ನೇ ಅಧ್ಯಾಯದಲ್ಲಿ 30ನೇ ಸೋದರ ಹೇಳಿದಂತೆ ನನ್ನ ಅಭಿಪ್ರಾಯ ಯಾವುದು ಅಂತ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿದ್ದಾನೆ. ಅದೇ ಅದಕ್ಕೆ ಪೂರ್ವ ಅನುಷ್ಠಿತಶ್ಚ ಅಯಂ ಧರ್ಮ ಇತ್ಯಾಹ ಇಮಂಮಿತಿ ಅಂತೇಳಿ, ನಮಗೆ ಆ ಮುಂಚೆ ಅನುಷ್ಠಾನ ಮಾಡಲ್ಪಟ್ಟಿದಂತಹ ಈ ಕರ್ಮಗಳ ವಿಷಯ ಇದಾಗಿದೆ ಅಂತೇಳಿ ಅದರ ಒಂದು ಸ್ವರೂಪವನ್ನು ತಿಳಿಸಿಕೊಡ್ತಾ ಇದ್ದೀನಿ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಸೊ ಇದು ತಾತ್ಪರ್ಯದಲ್ಲಿ ಕೂಡ ಇದರ ಒಂದು ವಿಸ್ತಾರವನ್ನು ಹೇಳಿದ್ದಾರೆ, ಅದು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಇವತ್ತು ಬೇಗನೆ ಮುಗಿಸ್ತಾ ಇದ್ವಿ ಪೂಜೆ ಇತ್ಯಾದಿ ಯಾರನ್ನ ಮಾಡಿಕೊಳ್ಳೋರಿದ್ದರೆ ಇರ್ಬೋದು ಅಂತೇಳಿ, ಅಂದರೆ ಕಥಕತೆ ಅಂತ ಮಾಡಬೇಕಂದ್ರೆ, ಸೊ ಇವತ್ತಿಲ್ಲಿಗೆ ಮುಗಿಸ್ತಾ ಇದ್ದೀವಿ. ಶ್ರೀಕೃಷ್ಣಾರ್ಪಣಮಸ್ತು. ದಸರಾ ಶುಭದಿನ ಶುಭಾಕಾಂಕ್ಷೆಗಳೆಲ್ಲರಿಗೂ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸ್ಸಿಂದೇರ್ವ ಧ್ಯಾತ್ಮನ ವಾ ಅನಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಮರ್ಪಯಾಮಿ.